ஸ்ரீ குருப்போ நமஹ. ஹரிஹி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிதஸ்த க்ரஹ விக்ரஹம் வ்ருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்தசய்யாய பூர்ணஜானரசாரணசே உத்துங்கவாக்தரங்காய மத்வதுப்தப்தயே நம. குருமகிலகுணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகரார்த்திதானந்தலீலா கோபாலபாலிதான் வித்யாபயோநிதீன் வந்தே ப்ரஹ்ம வித்யாகுருன் மம. ப்ரஹ்மச்சர்ய ஹரிப்ரீதி சுவித்யாபாதசாரிணஃ இஷ்டதான் கஷ்டஹர்த்ருன்னஹ வித்யாமான்யான் முனீன் நுமஹ. வாஜிராஜபதத்வந்தவாரிஜாசக்தமானசான் விஸ்வப்ரியகுருன் வந்தே மந்தோஹம் தேவிசுத்தய. சத்யம் சத்யம் புனசத்யம் விஷ்ணுதீர்த்தப்ரஸாததஃ ஸர்வே காமாஃ பவந்தேவ ஷபதோ பிம்பசந்நிதௌ. சிந்தாமணிம் ஸ்வபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்ப்ரதாயகம் விஜ்ஞான விமலம் சாந்தம் விஜயாக்ஷகுரும் பஜே. ஸ்ரீ குருப்யோ நம. ஹரி ஓம். கிருஷ்ண வந்த யசோதை ಮೊಸರನ್ನ ಕಡಿಯುತ್ತಾ ಇದ್ದರೆ ನೋಡಿ, ಆ ಮೊಸರು ಕಡಿಯುವ ಕ್ರಿಯ ಅದೊಂದು ಕೆಲಸ. ಆ ಕ್ರಿಯೆಯನ್ನ ಮಾಡುವಾಗ ಆಕೆ ಹೇಗ್ ಮಾಡಿದ್ಲು? ಕ್ರಿಯಾಸು ಯಸ್ತ್ವಚರಣಾರವಿಂದಯೋ ಆವಿಷ್ಟ ಚಿತ್ತ ನಭವಾಯ ಕಲ್ಪತೆ. ವಿಶೇಷವಾಗಿ ಕ್ರಿಯೆಗಳನ್ನು ಮಾಡುವಾಗ ಯಾವ ಕ್ರಿಯೆಗಳು ಅಂದರೆ 11 ಇಂದ್ರಿಯಗಳಿಂದಾಗುವ ಸಕಲ ಕ್ರಿಯೆಗಳು ನಡೆಯುವಾಗ ದೇವರಲ್ಲೇ ಮನಸ್ಸಿಟ್ಟವನು ಯಾರಿರ್ತಾರೋ ಅವರು ಸಂಸಾರಕ್ಕೆ ಸಿಗೋದಿಲ್ಲ. ಹಾಗೆ ಈಕೆ ಮೊಸರು ಕಡೆಯುವಂತಹ ಕಾರ್ಯಕ್ರಮ ಅಲ್ಲಿ ಭಗವಂತನಲ್ಲೇ ಮನಸ್ಸಿಟ್ಟಿದ್ದಾಳೆ. ಆ ಕಾರ್ಯ ಮಾಡಿದ್ದಕ್ಕೆ ದೇವ ಮೆಚ್ಚಿದ. ದೇವ ಮೆಚ್ಚಿ ಆಕೆ ಹತ್ತಿರ ಬಂದ. ಆ ಕಡಗೋಲನ್ನ ಹಿಡಿಯುತ್ತಾ ಇದ್ದಾನೆ. ಸಾಕು ನೀನು ಕಡದ. ಯಾಕೆ ಈ ಕರ್ಮ ಸಾಕು, ನಾನು ಪ್ರೀತನಾದ ಮೇಲೆ ಇನ್ನ ಕರ್ಮ ಬಿಡಮ್ಮ, ಇನ್ನೊಂದು ಕರ್ಮ ನನಗೆ ಹಾಲು ಕೊಡ್ಬ. ಅಂಕೋಜ್ಜಿತೆಂದು ಪ್ರತಿಮಾನನಂ ತಮಂಕಂ ಸಮಾರೋಪ್ಯ ಮುಹುರ ಮೃಜಂತಿ ಪಂಕಂ ಅನುಜ್ಞಾಂಗ ಗತಂ ಕ್ಷುಧಾರ್ಥ ಶಂಕಾ ಸ್ತನ ಕ್ಷೀರಮಪಾಯ ಯತ್ಸಾ. ಕೃಷ್ಣ ಹೇಗಿದ್ದಾನೆ ಹೇಳ್ತಾ ಇದ್ದಾನೆ. ಆನನಂ, ಒಳ್ಳೆ ಮುಖ ಇರುವಂಥವ. ಎಂಥ ಮುಖ? ಇಂದು ಪ್ರತಿಮಾನನಂ. ಇಂದು ಪ್ರತಿಮಾ, ಪ್ರತಿಮಾ ಅಂದರೆ ಅದರಂತೆ. ಚಂದ್ರನಂತೆ ಇರತಕ್ಕ ಮುಖ ಹೊಂದಿರುವವ ಕೃಷ್ಣ ಅವನನ್ನು. ಆ ಚಂದ್ರನ ಬಿಂಬದಲ್ಲಿ ಕಲೆ ಇರುತ್ತಲ್ವಾ, ಅದಕ್ಕೆ ಹೇಳ್ತಾರೆ ಕಳಂಕವಿಲ್ಲದೇ ಇರುವ ಚಂದ್ರ ಹೇಗಿರ್ತಾನೋ ಹಾಗಿದೆ ಕೃಷ್ಣನ ಮುಖ. ಯದ್ಯಪಿ ಆ ಚಂದ್ರನಲ್ಲಿ ಕಳಂಕ ಕಾಣಿಸುತ್ತೆ, ಯಾವುದು ಈ ಮೊಲದ ಚಿಕ್ಕನೆ ಆ ಕಳಂಕದಂತೆ ಕಾಣಿಸುತ್ತೆ. ಅದಕ್ಕೆ ಹೇಳಿದ್ರು ಈ ಚಂದ್ರನಲ್ಲಿ, ಚಂದ್ರ ಬಿಂಬದಲ್ಲಿ ಕಳಂಕವಿದೆ, ಇವರಲ್ಲಿ ಕಳಂಕ ಇಲ್ಲ. ಇವನ ಮುಖ ಕಳಂಕವಿಲ್ಲದ ಚಂದ್ರ ಬಿಂಬದಂತೆ ಮುಖ ಹೊಂದಿರುವ ಅಂಕೊಜ್ಜಿತೆಂದು ಪ್ರತಿಮಾನನಂ ತಂ ಅಂತ ಕೃಷ್ಣನನ್ನ ಅಂಕಂ ಸಮಾರೋಪ್ಯ ಆಡ್ಕೊಂಡು ಬಂದಿದ್ದಾನೆ, ತುಂಬಾ ಆಟ ಆಡಿ ಬಂದಿದ್ದಾನೆ, ಮೈಗೆಲ್ಲ ಮಣ್ಣು ಹತ್ಕೊಂಡು ಬಂದಿದ್ದಾನಂತೆ. ನಮ್ಮಲ್ಲೂ ಮಕ್ಕಳು ಇರ್ತಾರೆ ಆಡ್ತಾರೆ ಅಷ್ಟೇ ಹೊರತು ಮೈಗೆಲ್ಲ ಮಣ್ಣು ಹತ್ಕೊಂಡ್ಬರೋ ಮಣ್ಣು ಅವೆಲ್ಲ ಆಗಿಲ್ಲಲ್ಲ, ನೋಡಿಲ್ಲ ಕೃಷ್ಣ. ಅದು ಹಳ್ಳಿ ಅಲ್ವಾ, ಎಲ್ಲಿ ನೋಡಿದ್ರು ಕೆಸರು ಎಲ್ಲ, ಅದರೊಳಗೆ ಉರುಳಾಡ್ತಾ ಇದ್ದ. ಹುಡುಗರ ಜೊತೆಗೆ ಯುದ್ಧ ಮಾಡೋದು, ಜುಟ್ಟು ಜುಟ್ಟು ಹಿಡಿಯೋದು, ಏನು ಅದ್ಭುತವಾಗಿತ್ತ ಒಂದು. ಅಂತಹ ಕಾಲಕ್ಕೆ ಆ ಕೃಷ್ಣನ ಮೈಗೆ ಹತ್ತಿದ ಮಣ್ಣನ್ನ ತೊಳಿತಾ ಇದ್ದಾಳೆ. ಅಂಕಂ ಸಮಾರೋಪ್ಯ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಮುಹುರ ಮೃಜಂತಿ ಚೆನ್ನಾಗಿ ತೊಳಿತಾ ಇದ್ದಾಳೆ, ಮತ್ತು 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 ತೊಳಿತಾ ಇದ್ದಾಳಂತೆ. ಪಂಕಂ ಮನೋಜ್ಞಾಂಗಗತಂ ಮನೋಜ್ಞ ಅಂಗಗತಂ, ಅವನ ಅಂಗಗಳು ಎಂಥದ್ದು, ಮನೋಜ್ಞ ಮನೋಹರವಾದ್ದು, ಅಂದರೆ ಮನಸ್ಸನ್ನ ಸೆಳೆದು ಬಿಡತಕ್ಕಂಥ ಅವನ ಅಂಗಗಳೇನಿದೆ, ಅಂಗಗಳಿಗೆ ಮೆತ್ತಿದ ಮಣ್ಣನ್ನ ಮನೋಜ್ಞ ಅಂಗಗತಂ ಪಂಕಂ ಮುಹು ಮೃಜಂತಿ ಮತ್ತು ಮತ್ತು ತೊಳೆದ್ಲಂತೆ. ಕ್ಷುಧಾರ್ಥ ಶಂಕ, ನಾನು ಈ ಮೊಸರು ಕಡಿಯುವಾಗ ಅರ್ಧದಲ್ಲಿ ನಿಲ್ಲಿಸಿದ್ನಲ್ಲ ಹೀಗೆ ಹಿಡ್ಕೊಂಡು, ಓ ಇವನ್ಗೆ ಹಸಿವೆ ಆಗಿರ್ಬೇಕು ಪಾಪ, ಅದಕ್ಕೆ ಕೂಸು ಸಾಕು ನಂಗೆ ಹಾಲು ಕೊಡ್ಬಾ ಅಂತ ಕರೆದ ಅಂತ. ವಿಶೇಷವಾಗಿ ಸ್ತನ ಕ್ಷೀರಂ ಅಪಾಯ ಆ ಯಶೋಧಾದೇವಿ ಸ್ತನ ಕ್ಷೀರಂ ಸ್ತನದ ಕ್ಷೀರವನ್ನು ಅಪಾಯಯತ್ ಉಣಿಸಿದಳು. ಹೇಳ್ತಾ ಇದ್ದಾರೆ ಕೃಷ್ಣ ಆ ಕರ್ಮ ಬಿಡಿಸಿದ, ಈ ಕರ್ಮದಲ್ಲಿ ತೊಡಗಿಸಿದ, ಆ ಕರ್ಮ ಬಿಡಿಸಿದ, ಮೊಸರು ಕಡಿಯುವ ಕರ್ಮ ಬಿಡಿಸಿದ, ಒಂದೇ ರೀತಿ ಕರ್ಮ ಅಂದರೆ ಅದು ದೇವರಲ್ಲೇ ಮನಸ್ಸಿಟ್ಟ ಕರ್ಮ, ಇದು ದೇವರಲ್ಲೇ ಮನಸ್ಸಿಟ್ಟು ಮಾಡುವ ಕರ್ಮ, ಆ ಕರ್ಮದಲ್ಲಿ ದೇವರು ಕೈಗೆ ಸಿಕ್ಕಿರಲಿಲ್ಲ. ಇದು ನೋಡಿ, ಒಂದು ಕರ್ಮ ಅದು ಮಾಡುವಾಗ ದೇವರಲ್ಲೇ ಮನಸ್ಸಿಟ್ಟು ಮಾಡಿದರೆ ದೇವ ನಮಗೆ ಪ್ರಮೋಷನ್ ಕೊಡ್ತಾನಂತೆ. ಏನು, ನಾನು ನಿಮ್ಮ ಮನಸ್ಸಿಗೆ ಸಿಕ್ಕಿದ್ದೆ, ಆ ಕರ್ಮ ಮಾಡುವಾಗ ನಿಮ್ಮ ಮನಸ್ಸು ನನ್ನ ಸುತ್ತೋ ಇತ್ತು, ನಿಮ್ಮ ಮನಸ್ಸಿಗೆ ನಾನು ಸಿಕ್ಕಿದ್ದೆ, ಈಗ ನಿಮ್ಮ ಕೈಗೇ ನಾನು ಸಿಕ್ತೇನೆ ಅಂತ ತೋರಿಕೊಡ್ಲಿಕ್ಕಾಗಿ ತಾನು ಆಕೆ ಕೈಗೆ ಸಿಕ್ಕು ಮತ್ತು ಕರ್ಮ ಮಾಡಿಸಿದ, ತನಗೆ ಹಾಲು ಉಣಿಸುವ ಕರ್ಮ ಮಾಡಿಸಿದ. ದೇವರಿಗೆ ಹಾಲುಣಿಸುವ ಕರ್ಮ ಸಾಕ್ಷಾತ್ ದೇವರ ಸೇವ, ಅದು ಹಾಲು ಮೊಸರು ಕಡಿಯೋದು ಪರಂಪರೆಯಿಂದ ದೇವರ ಸೇವ, ಪರಂಪರೆಯಿಂದ ದೇವರ ಸೇವ. ಹೇಗೆ? ಮೊಸರನ್ನು ಕಡಿದ್ರೆ ಬೆಣ್ಣೆ ಬರುತ್ತೆ, ಬೆಣ್ಣೆ ಬಂದ್ರೆ ಮಕ್ಕಳಿಗಾಗುತ್ತೆ, ಮಕ್ಕಳೊಳಗೆ ದೇವರಿರ್ತಾನೆ, ಅಲ್ಲಿ ಅವನು ತಗೊಳ್ತಾನೆ. ತುಂಬಾ ದೂರ ಆಯ್ತು. ತುಪ್ಪ ಕಾಸಿದ್ರೆ ಎಲ್ಲರಿಗೂ ತುಪ್ಪ ಕೊಡ್ಲಿಕ್ಕಾಗುತ್ತೆ, ಅವರೊಳಗೆ ದೇವರಿಗಾಗುತ್ತೆ. ಇಲ್ಲ, ವಿಶೇಷವಾಗಿ ದೀಪ ಹಚ್ಚಿದ್ರೆ ಅಲ್ಲೂ ಹೋಗುತ್ತೆ. ಆದರೆ ಇಲ್ಲಿ ಸಾಕ್ಷಾತ್ ದೇವರೇ ಕುಡಿತಾ ಇದ್ದಾನೆ. ಅದಕ್ಕೆ ಕ್ರಿಯೆಯಲ್ಲೂ ಪ್ರಮೋಷನ್, ಕ್ರಿಯೆ ಮಾಡಿದ್ದಕ್ಕೆ ತಾನೇ ಸಿಕ್ಕ ದೊಡ್ಡ ಪ್ರಮೋಷನ್, ಹೌದಲ್ವ? ಆ ರೀತಿಯಲ್ಲಿ ಆಕೆಗೆ ಅನುಗ್ರಹ ಮಾಡಿದ ಕೃಷ್ಣ. ನಮಗೂ ಭಗವಂತ ವಿಶೇಷವಾಗಿರತಕ್ಕಂಥ ಅವನ ಚಿಂತನೆಯಿಂದ ನಾವೆಲ್ಲ ಕೆಲಸಗಳು ಮಾಡಲಿಕ್ಕೆ ಶುರು ಮಾಡಿದರೆ ಅವನೇ ನಮಗೆ ಸಿಕ್ಕು ಅಂಥ ಕೆಲಸಗಳೇ ನಮ್ಮಿಂದ ಮಾಡಿಸ್ತಾನೆ. ಅವನೇ ನಮ್ಮ ವಿಶೇಷವಾಗಿರತಕ್ಕಂಥ ಅಂಗಾಂಗ ಸ್ಪರ್ಶವನ್ನ ಕೊಟ್ಟು ಅವನದ್ದು ಅನುಗ್ರಹ ಮಾಡುತ್ತಾನೆ ಅಂತ ಚೆನ್ನಾಗಿ ಹೇಳ್ತಾರೆ. ದೃಷ್ಟ ಅಂತ ನಾವೊಂದು ನೋಡಬಹುದು. ದೃಷ್ಟ ಅಂತ ನೋಡಿದರೆ ಕೃಷ್ಣನನ್ನ ಮುಂದೆ ಇಟ್ಟುಕೊಂಡಿದ್ರು ಯುದ್ಧ ಕಾಲಕ್ಕೆ ಅರ್ಜುನ. ಕೃಷ್ಣನನ್ನೇ ಮನಸ್ಸಲ್ಲಿಟ್ಟುಕೊಂಡು ಯುದ್ಧ ಮಾಡಿದ್ದು, ಕೃಷ್ಣನನ್ನೇ ಮನಸ್ಸಲ್ಲಿಟ್ಟುಕೊಂಡು ಯುದ್ಧ ಮಾಡಿದ್ದು. ಅಂಥ ಯುದ್ಧ ಮಾಡಿದಂಥವರಿಗೆ ಇನ್ನೊಂದು ಜನ್ಮ, ಜಯತೀರ್ಥರಾಗಿ ಅಲ್ಲದೆ ಇನ್ನೊಂದು ಜನ್ಮ. ವೈಕುಂಠದಾಸರಾಗಿ ಬಂದ್ರು ಅರ್ಜುನ. ಆ ಅರ್ಜುನನ ರೂಪ, ಆ ಅರ್ಜುನನ ರೂಪ, ವೈಕುಂಠದಾಸರಾಗಿ ಬಂದ ರೂಪ ದೇವರ ಚಿಂತನೆಗೆ ತೊಡಗಿದಾಗ ಕೃಷ್ಣನೇ ತೊಡೆಯ ಮೇಲೆ ಬಂದು ಮಲಗಿ ಆಡತಾ ಇದ್ದ. ವಾದಿರಾಜರೇನು ಹೇಳ್ತಾರೆ, ಅಂಕದಲ್ಲಿದ್ದ ಶಿಶುವನ್ನ ಕಂಡು ಚಕ್ರ ಶಂಕಾಂಕಿತನೆಂದು ಹೇಳಿದರು ಅಂತ. ಪ್ರಾಗ್ಜನ್ಮದಲ್ಲಿ ಹೇಳ್ದೆ, ಹಿಂದಿನ ಜನ್ಮದಲ್ಲಿ ನನಗೆ ಹೇಳಿದಿರಿ ಚಕ್ರಾಂಕಿತ ನೀವ ಅಂತ ಹೇಳಿ ನನ್ನ ತೊಡೆಯ ಮೇಲೆ ಆಡುತ್ತಿದ್ದ ಕೃಷ್ಣ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕೃಷ್ಣ ತನ್ನ ಸ್ಪರ್ಶದ ಆನಂದವನ್ನ ಕೊಟ್ಟು ಪೂರ್ಣಾನುಗ್ರಹ ಮಾಡುತ್ತಾನೆ, ಸಂಶಯವಿಲ್ಲ ಅಂತ ಇಲ್ಲಿ ಚೆನ್ನಾಗಿ ತೋರಿಕೊಡುತ್ತಾ ಇದ್ದಾರೆ. ಇನ್ನ ಇಲ್ಲಿ ಹೇಳ್ತಾರೆ, ದೇವರ ಮೈ ತುಂಬ ಪಂಕ ಕೆಸರಿತ್ತು ಅವನಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ, ದೇವರ ಮೈಯಲ್ಲಿ ಕೆಸರು ಬಂತು ಅಂತ ಹೇಳಿದರೆ, ಅಂಟಿಕೊಳ್ತು ಅಂತ ಹೇಳಿದರೆ ನಮ್ಮ ಮನಸ್ಸಿಗೆ ಕೆಸರು ಅಂಟಿಕೊಳ್ಳುತ್ತೆ. ಏನಂತ, ಕೆಸರು ಅಂಟಬೇಕಾದರೆ ಪ್ರಾಕೃತ ದೇಹ ಇರಬೇಕು, ಅಪ್ರಾಕೃತ ದೇಹನಾದವನಿಗೆ ಕೆಸರು ಹೇಗೆ ಅಂಟಿತು ಅಂತ ಸಂಶಯದ ಕೆಸರು ನಮ್ಮ ಮನಸ್ಸಿಗೆ ಅಂಟುತ್ತೆ. ಅದಕ್ಕೆ ವಾದಿರಾಜರು ಹೇಳುತ್ತಾರೆ, ಇವನ ಮೈಗೆ ಕೆಸರು ಅಂಟಿತ್ತು, ಆದರೆ ಮೈ ಎಂಥದ್ದು ಗೊತ್ತಾ, ಮನೋಜ್ಞಾಂಗ, ಅಪ್ರಾಕೃತ ದೇಹ ಇವನದ್ದು, ಅಪ್ರಾಕೃತ ದೇಹ. ಆದರೂ ಅವನ ಇಚ್ಛೆ ಇದ್ದರೆ ಇವೆಲ್ಲವೂ ಅಂಟಿಕೊಂಡಂತೆ ಕಾಣುತ್ತೆ, ಅಂಟಿಕೊಳ್ಳಲ್ಲ. ಆಕೆ ಸೇವಾ ತಗೊಳ್ಳಿಕ್ಕಾಗಿ ಅಂಟಿಸಿಕೊಂಡಂತೆ ಬಂದ ಅಂತ ಇಲ್ಲಿ ತಾತ್ಪರ್ಯ. ಅಪ್ರಾಕೃತನಾದ ಭಗವಂತನಿಗೆ ಈ ಧೂಳಿನ ಸ್ಪರ್ಶೆಯೇ ಇಲ್ಲ, ಆ ಪ್ರಶ್ನೆಯೇ ಬರಲ್ಲ ಅಂತ ಚೆನ್ನಾಗಿ ಹೇಳ್ತಾ ಇದ್ದ. ನಂತರ ಹಾಲು ಕುಡಿಸ್ತಾ ಇದ್ದಾಳೆ. ಹಾಲು ಕುಡಿಸುವಾಗ ಎದುರಿಗೆ ಹಾಲು ಕಾಸಲಿಕ್ಕಿಟ್ಟಿದ್ದಾಳೆ. ಒಂದು ಹಾಲು ಕೃಷ್ಣ ಕೊಟ್ಟ ಹೊರಗಿನ ಹಾಲು ಅದು ಕಾಸಲಿಕ್ಕೆ ಇಟ್ಟಿದ್ದಾಳೆ, ಒಳಗಿನ ಹಾಲು ಅದು ಕೃಷ್ಣ ಕೊಟ್ಟದ್ದೇ, ಅದು ಕೃಷ್ಣನಿಗೆ ಕೊಡ್ತಾ ಇದ್ದಾಳೆ. ಮತ್ತೆ ಯಾವ ಕೆಲಸ ದೊಡ್ಡದು ಯಾವ ಕೆಲಸ ಚಿಕ್ಕದು ಅಂತ ಎಚ್ಚರ ಇರಲಿ ಅಂತ ಹೇಳ್ತಾ ಇದ್ದಾರೆ. ನಾವು ಸಾಧನೆಗಳು ಮಾಡ್ತಾ ಇರ್ತೇವೆ, ಈ ಸಾಧನೆ ಅಂತ ಮಾಡುವಾಗ ಯಾವುದು ಮಾಡಬೇಕು ಯಾವುದು ನಂತರ ಮಾಡಬೇಕು ಅನ್ನೋದು ಒಮ್ಮೊಮ್ಮೆ ಎಚ್ಚರ ತಪ್ಪುತ್ತಾ ಇರುತ್ತೆ ಅಲ್ವಾ. ನೋಡಿ, ಅಗಸ್ತ್ಯ ಋಷಿಗಳು ಬಂದರು, ಪೂಜೆಗೆ ಕೂತಿರತಕ್ಕಂಥ ಇಂದ್ರದ್ಯುಮ್ನ ರಾಜ ಎದ್ದಿಲ್ಲ. ಯಾಕೆ? ದೊಡ್ಡವರು ಬಂದಾಗ ಏಳೋದು ಅನ್ನೋದು ಎರಡನೇ ಗುಂಪಿಗೆ ಹಾಕಿ ದೇವರ ಅರ್ಚನೆ ಮಾಡೋದೇ ಮೊದಲು ಗುಂಪಿಗೆ ಹಾಕಿದ್ದು. ಯಾಕೆ? ಈ ಧರ್ಮ ಅನ್ನೋದು ಬಹಳ ಸೂಕ್ಷ್ಮ. ಪುಸ್ತಕದಲ್ಲಿ ಬರೆದಿರ್ತಾರೆ ಏನಂತ, ದೇವರ ಪೂಜಾ ಕಾಲಕ್ಕೆ ಯಾರು ಬಂದರು ಹೇಳಬಾರ್ದು, ಯಾರು ಸರಿ ಮಾತಾಡಬಾರ್ದು, ಮಾತಾಡಿದ್ರೆ ನರಕ, ಎದ್ರೆ ನರಕ, ಕೂತ್ರೆ ನರಕ, ಎಲ್ಲ ಹಾಕಿರ್ತಾರೆ. ಅದಾ ನಾವು ಎಲ್ಲ ಧರ್ಮಗಳನ್ನ ಪುಸ್ತಕಗಳು ನೋಡಿ ಓದಿ 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 ತಲೆಯಾಗಿ ಇಟ್ಕೊಂಡಿರ್ತೀವ? ಅಂಥ ಕಾಲಕ್ಕೆ ಅಂದ್ರೆ ಬಿಡ್ಲಿಕ್ಕೆ ಮನಸ್ಸು ಬರಲ್ಲ, ಅದರಷ್ಟು ಬೇಗ ಬಿಡ್ಲಿಕ್ಕೆ ಮನಸ್ಸು ಬರಲ್ಲ. ಅದಕ್ಕಾಗಿ ನಾವು ತಿಳ್ಕೊಂಡ ಧರ್ಮವೇ ದೊಡದು ಅಂತ ತಲೆಯಲ್ಲಿ ದೆವ್ವ ಕೂತಿರುತ್ತೆ. ಕಾಲಕ್ಕೆ ತಕ್ಕಂತೆ ಧರ್ಮದ ಬದಲಾವಣೆ ನಮ್ಮ ತಲೆಗೆ ಏರಲ್ಲ. ಏರಲಿಕ್ಕೆ ನಮ್ಮ ಪ್ರಾರಬ್ಧ ಕರ್ಮ ದೆವ್ವ ಬಿಡಲ್ಲ. ಅನೇಕ ಸಲ ಆಗ್ತಾ ಇರುತ್ತಲ್ಲಿ ಈ ದೇವರ ಕೆಲಸಗಳೇ ಮಾಡುವಾಗ ಯಾವುದು ಮೊದಲು ಯಾವುದು ನಂತರ ಎಂಬುದು ನಿರ್ಣಯ ಮಾಡುವುದರಲ್ಲೇ ಜಾರಿ ಬೀಳುತ್ತಾ ಇತ್ತು. ದೇವರ ಪೂಜೆ ಮಾಡುವಾಗ ಎದ್ದರೆ ನರಕ ಅಂತ ಹೇಳಿದ ಪುಸ್ತಕವೇ ಕೊನೆಯಲ್ಲಿ ಹೇಳಿದೆ, ದೊಡ್ಡವರು ಬಂದರೆ ಏಳದಿದ್ದರೆ ನರಕ ಅಂತ. ಅದೊಂದು ಬ್ರಾಕೆಟ್ ಒಳಗೆ ಇತ್ತು. ಅದಕ್ಕೆ ಧರ್ಮ ಸೂಕ್ಷ್ಮ ಬಹಳ ಮುಖ್ಯ, ಯಾವ ಕೆಲಸ ಮೊದಲು ಯಾವ ಕೆಲಸ ನಂತರ ಅಂತ. ಇಷ್ಟು ನಾವು ಮಾಡುವ ಕೆಲಸಗಳಲ್ಲಿ ದೊಡ್ಡವರ ಕೆಲಸ ಭಗವಂತನ ಕೆಲಸ ಯಾವುದಾದ್ರೂ ಬಂದರೆ ಅದನ್ನು ನಂತರ ಅಂತಿಡಬಾರದು, ನಮ್ಮ ಕೆಲಸಕ್ಕಾಗಿ ದೊಡ್ಡವರು ಕಾಯುವಂತೆ ಮಾಡಬಾರದು. ಕಾದ್ರೂ ಅವರೇನು ಅಂದುಕೊಳ್ಳಲ್ಲ, ನಾವು ಬೇಕಾದ್ರೆ ಸ್ವಲ್ಪ ಕೂಡ್ರಿ, ನೈ ಬಂದ್ಬಿಡ್ತೀನಿ ಸ್ವಲ್ಪ ಕೂಡ್ರಿ, ಅವರೇನು ಅಂದುಕೊಳ್ಳಲ್ಲ, ಕೂತಿರ್ತಾರೆ. ಅವ್ರಿಗೇನೋ ಅವ್ರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ, ಕೂತಿರ್ತಾರೆ. ಒಳಗೊಬ್ಬ ಕೂತಿರ್ತಾನಲ್ಲ, ಅವ್ ನಮ್ಮನ್ನೇ ನೋಡ್ತಿರ್ತಾನೆ. ಈ ಬಂದವರು ಕೂಡೋದೇನು, ಪಾಪ ಅವ್ರ ಪಾಡಿಗವರು ಇರ್ತಾರೆ. ಒಳಗೆ ಕೂತವನಿದ್ದಾನಲ್ಲ, ಚಳ್ಳಿ ಹಣ್ಣು ತಿಡಿಸ್ಬಿಡ್ತಾನೆ, ಹೌದಾನೆ? ಅದಕ್ಕೆ ದೊಡ್ಡವರು ಸ್ವಾಮಿ ಅನುಗ್ರಹ ಮಾಡಿ ಕೊಟ್ಟವರು ನಮ್ಮವರೆಗೂ ಬಂದಾಗ, ನಮ್ಮವರೆಗೂ ಬಂದು ನಮ್ಮನ್ನ ಕೇಳಿದಾಗ, ನಮ್ಮ ಹತ್ರ ಇದ್ದಾಗ ನಾವು ಅವರಿಗೆ ಮೊದಲಿನ ಪ್ರಾಧಾನ್ಯ ಕೊಡಬೇಕು. ಅಲ್ಲಿ ದೇವರನ್ನ ನೋಡಬೇಕು, ಜಡ ಪ್ರತಿಮಾದಿಗಳಲ್ಲಿ ದೇವರನ್ನ ನೋಡೋದು ನಂತರ ಕೆಟ್ಟುಕೊಳ್ಳಬೇಕು. ಅಲ್ಲೇ ಸಾಕ್ಷಾತ್ ಭಗವಂತ ಕುಣಿತಾ ಇರ್ತಾನೆ. ಅದು ಬಿಟ್ಟು ಏನೋ ಸಾಧನೆಗಳು ಮಾಡಿದರೆ, ವಿಶೇಷವಾಗಿರ್ತಕ್ಕಂಥ ಭಗವದ್ ಭಕ್ತರಲ್ಲಿ ಭಗವಂತನನ್ನ ನೋಡೋ ದೃಷ್ಟಿಯೇ ಬೆಳೆಯದಿದ್ದರೆ ಇನ್ನು ಜಡ ಪ್ರತಿಮೆಗಳು ಕಟ್ಟಿಕೊಂಡು ಏನು ಸರ್ಕಸ್ ಮಾಡಿದ್ರು ಏನು ಉಪಯೋಗ? ಹೌದಲ್ಲವೇ? ಗುರುಗಳ ಮಾತುಗಳನ್ನ ಅರ್ಥಗಳೇ ಮಾಡಿಕೊಳ್ಳದೆ ಅವರ ಮನಸ್ಸಿನಲ್ಲಿ ಏನಿದೆ, ಯಾವ ದೃಷ್ಟಿಯಿಂದ ಏನನ್ನು ಹೇಳ್ತಾ ಇದ್ದಾರೆ ಎಂಬುದೇ ಅರ್ಥ ಮಾಡಿಕೊಳ್ಳದೆ ಅವರ ವಿಷಯವಾಗಿರತಕ್ಕಂಥದ್ದನ್ನ ನಿರ್ಲಕ್ಷ್ಯ ಮಾಡಿಬಿಟ್ಟರೆ, ಇವೆಲ್ಲ ಮಾಡಿದರೆ ಏನಾಗುತ್ತೆ? ದೇವರ ಆಗ್ರಹಕ್ಕೆ ನಾವು ಪಾತ್ರರಾಗಬೇಕಾಗ್ತದೆ. ಏನು ಮಾಡಿದ್ದಾಳೆ? ಒಂದು ಕಡೆ ಯಾಕಿಷ್ಟೆಲ್ಲ ಹೇಳ್ತಾ ಇದ್ದೀರಿ, ಒಂದು ಸಣ್ಣ ವಿಷಯ ಬಂದರೆ ಎಡವಿ ಬೀಳುವ ಪರಿಸ್ಥಿತಿಗಳು ನಮ್ಮಲ್ಲಿ ತುಂಬಾ ಇರುತ್ತೆ ಹೇಳ್ತಾ ಇದ್ದ. ನನಗೆ ನೆನಪಿದ್ದು ಒಂದದು, ಯಾವಾಗೂ ನಾನು ತುಂಬಾ ಮನಸ್ಸು ಕಸಿಬಿಸಿ ಆಗ್ಬಿಡುತ್ತೆ ನೆನಪಾದರೆ. ಯಾರೋ ಸ್ವಾಮಿಗಳು ದೊಡ್ಡವರು ಎಲ್ಲೋ ಒಂದು ಕಡೆ ಊರಿನಲ್ಲಿ, ನಾಳೆ 9 ಗಂಟೆಗೆ ಪಾದ ಪೂಜೆಗೆ ಬರ್ತೇವೆ ಅಂತ ಹೇಳಿದ್ದಾರೆ. ಅವರು ಹ್ಞೂ ಅಂತ ಹೋಗಿದ್ದಾರೆ. ಅಲ್ಲಿ ಸರಿಯಾಗಿ ಬೆಳಿಗ್ಗೆ ಯಾರ ಮನೆಗೆ ಪಾದ ಪೂಜೆಗೆ ಹೋಗಬೇಕು ಮುಂಚಿತವಾಗಿ, ಅವರದ್ದು ಯಾವುದೋ ಒಂದು ಕಾರಣದಿಂದ ಪೋಸ್ಟ್ ಪೋನ್ ಆಯಿತು ಮಾರನೇ ದಿನಕ್ಕೆ. ಆ ಟೈಮ್ ಸ್ಲಾಟ್ ಖಾಲಿ ಇತ್ತು. ಅದಕ್ಕೆ ಸ್ವಾಮಿಗಳೇ ಹೇಳಿದರು ಶಿಷ್ಯರಿಗೆ, ಇನ್ನೊಂದದಲ್ಲ ಅಲ್ಲಿಗೆ ಹೋಗ್ಬಿಡೋಣ. ಅಲ್ಲ, ಅವರಿಗೆ 9 ಗಂಟೆಗೆ ಕೊಟ್ಟದ್ದು ಅಡ್ಡಿ ಇಲ್ಲ, ಚೂರು ಮುಂದೆ ಹೋಗಿ ಮಾಡ್ಕೊಂಡು ಹೋಗ್ಬಿಡೋಣ, ಪಾಠ ಆಗತ್ತೆ ಅಂದರು. ಹಾ, ಹೋದರು ಮನೆ ಮುಂದೆ, ಒಳಗೆ ಶಿಷ್ಯನ ಕಳಿಸಿದ್ರು, ಸ್ವಾಮಿಗಳು ಬಂದಿದ್ದಾರೆ. ಶಿಷ್ಯ ಹೋದ, ಕೂಡಲೇ ತಿರುಗಿ ಬಂದ, ಸ್ವಾಮಿಗಳು ಹೇಳಿದ, ಗೃಹಸ್ಥ ಪೂಜಾ ಮಾಡ್ತಿದ್ದಾನಂತೆ, ನೀವು 9 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರಂತೆ, ಅದಕ್ಕೆ ಪೂಜಾ ನಿಧಾನ ಮಾಡ್ಕೊಂತ ಇದ್ದಾನೆ, ನಿಮ್ಮನ್ನ 9 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಸ್ವಾಮಿಗಳು ಏನ್ ಮಾಡ್ಬೇಕು, ಸರಿ ಹೋಗೋಣ ಅಂತ ಹೊರಟು ಹೋದ್ರು. ಮತ್ತು ಅದೆಷ್ಟು ಕರುಣೆ, ಹೋಗೋಣಪ್ಪ 9 ಗಂಟೆಗೆ ಹೇಳಿದ್ವಲ್ಲ ಅಂತ 9 ಗಂಟೆಗೆ ಹೋಗಿ ಪಾದ ಪೂಜೆ ಮಾಡಿಸ್ಕೊಂಡು ಬಂದ್ರು. ಹಾ, ಅವ್ರು ಮಾಡಿಸ್ಕೊಂಡು ಬಂದ್ರು, ಕ್ಷಮಾ ಮಾಡಿದ್ರು, ಅಡ್ಡಿ ಇಲ್ಲ. ಸ್ವಾಮಿ ಎದುರೀಗ ಸಾಲಗ್ರಾಮದಲ್ಲಿ ಕೂತ್ಕೊಂಡು ಪೂಜಾ ತಗೊಂತ ಇದ್ದಾನಲ್ಲ, ಅವನು ಸುಮ್ಮನೆ ಇರ್ತಾನ, ಚರ್ಮ ಸುಲಿತಾನೆ, ದೊಡ್ಡವರಿಗೆ ಈ ಥರ ಮಾಡ್ತೀಯ ಅಂತ ಜನ್ಮ ಜನ್ಮಕ್ಕೂ ಚರ್ಮ ಸುಳಿದು ಬಿಡ್ತಾನೆ. ಅದಕ್ಕೆ ದೊಡ್ಡವರ ತಂಟೆಗೆ ಹೋಗುವಾಗ ಎಚ್ಚರದಲ್ಲಿರಬೇಕು. ಏನು, ನಮ್ಮ ಪೆಟ್ಟಿಗಳಲ್ಲಿರುವಂತಹ ದೇವರು ಅಲ್ಲಿ ಸಾಕ್ಷಾತ್ತಾಗಿ ಕೂತಿರ್ತಾನೆ. ಮೊದಲಲ್ಲಿ ಪೂಜಾ, ಮೊದಲಲ್ಲಿ ಪೂಜಾ, ನಂತರ ಇದು, ನಂತರ ಇದು. ಹಾಗೆ ಮಾಡಬೇಕಷ್ಟೇ ಹೊರತು ನಾವು ನಮ್ಮ ಜಡ ಪೂಜಾಕ್ಕೆ ಪ್ರಾಧಾನ್ಯ ಕೊಟ್ಕೊಂಡು ದೊಡ್ಡವರನ್ನ ನಿರ್ಲಕ್ಷ್ಯ ಮಾಡಬಾರದು. ಅನೇಕ ಕಡೆ ನೋಡಿದೆ ಇದನ್ನ, ಅದಕ್ಕೆ ಹೇಳ್ತಾ ಇದ್ದೇನೆ. ನೋಡಿ, ಆಕೆ ಏನ್ ಮಾಡಿದ್ಲು, ಎಲ್ಲ ಕರ್ಮಗಳು, ಎಲ್ಲ ವಿಶೇಷವಾದ ಕರ್ಮ ಅನುಷ್ಠಾನದ ಫಲ ಇವ ಸಿಗೋದೆ, ಇವನೇ ಸಿಕ್ಕಿದ್ದಾನೆ. ಬರೀ ಸಿಗೋದಲ್ಲ, ಹಾಲು ಕುಡಿಯುತ್ತಾ ಇದ್ದಾನೆ, ಸಾಕ್ಷಾತ್ತಾಗಿ ಹಾಲು ಕುಡಿಯುತ್ತಾ ಇದ್ದಾನೆ. ದೇವತೆಗಳೆಲ್ಲ ಆಶ್ಚರ್ಯಪಟ್ಟು ನೋಡ್ತಾ ಇದ್ದಾರೆ, ಎಂಥ ಭಾಗ್ಯ ಪಡೆದಿದ್ದಾಳೆ ಅಂತ. ಅಂಥ ಸಂದರ್ಭದಲ್ಲಿ ಆಕೆ ಕೃಷ್ಣನನ್ನ ಬಿಟ್ಟು ಆ ಹಾಲು ಉಕ್ಕುತ್ತಾ ಇದೆ ಅಂತ ಅದಕ್ಕಾಗಿ ಓಡಿದ್ಲು. ಅದಕ್ಕೆ ಹೇಳ್ತಾ ಇದ್ದಾರೆ, ಅವನೇ ಸಿಕ್ಕಿದ್ರು, ಕರ್ಮ ನಮ್ಮನ್ನ ಬಿಡಲ್ಲ, ನಮ್ಮನ್ನ ಆಚೆಗೆ ಓಡಿಸುತ್ತೆ. ಹೌದಲ್ವೇ? ಆದರೂ ಅವನು ಕ್ಷಮಾವಂತ. ಎಲ್ಲಿ? ಅವನ ವಿಷಯದಲ್ಲಿ ಹೀಗೆ ಮಾಡಿದಾಗ ಕ್ಷಮ ಮಾಡ್ತಾನೆ, ಬಹಳ ಕ್ಷಮಾವಂತ. ಅವನ ಭಕ್ತರ ವಿಷಯದಲ್ಲಿ ಹೀಗೆ ಮಾಡಿದರೆ ಕಾವಾಡದಾರ್, ಸುಲಿದು ಬಿಡ್ತಾನೆ ಚರ್ಮ. ಅವನಿಗೆ ತನ್ನ ವಿಷಯದಲ್ಲಿ ಏನ್ ಮಾಡಿದ್ರು ಏ ಪರವಾಗಿಲ್ಲ ಅಂತ ಹೋಗ್ತಿರ್ತಾನೆ. ತನ್ನ ನಂಬಿರ್ತಾರಲ್ಲ ಭಕ್ತರು, ಪಾಪ ಅಂಥವ್ರ ವಿಷಯದಲ್ಲಿ ಯಾರಾದ್ರೂ ಸರಿ ಚೂರವರಿಗೆ ಅವಮಾನ ಮಾಡುವಂತೆ ಮಾಡಿಬಿಟ್ರೆ ಚರ್ಮ ಸುಳಿತಾನೆ ಭಗವಂತ. ಜನ್ಮ ಜನ್ಮಕ್ಕೂ ಹುಳಗಳಂತೆ ಹುಟ್ಟಿಸಿಬಿಡ್ತಾನೆ. ನಿಮಗೆ ಈ ಜನ್ಮ ಕೊಟ್ಟದ್ದೇ ಜಾಸ್ತಿ ಆಯ್ತು, ನನ್ನ ಭಕ್ತರನ್ನ ಅವಮಾನ ಮಾಡ್ತೀರಾ ಅಂತ. ಅಗಸ್ತ್ಯರಂತ ಮಹಾನುಭಾವರು ಬಂದು ನಿಂತಿದ್ರೆ ಅವರ ಪಾದಪೂಜಕ್ಕೆ ಹೋಗಿ ಕಾಲಿಗೆ ಎರಗದೆ ಭಗವಂತನ ಪ್ರತಿಮನೆ ಸಾಕ್ಷಾತ್ ಕದಲದೇ ಇರುವ ಪ್ರತಿಮಾ ಎದುರಿಗಿತ್ತು, ಕದಲುವ ಪ್ರತಿಮಾ ಎದುರಿಗಿತ್ತು ಅಂತ ಮೋಕ್ಷಕ್ಕೆ ಹಾದಿ ಕೊಡುವಂತ ಅಗಸ್ತ್ಯರಂತ ಮಹಾನುಭಾವರು ಬಂದಿದ್ರೆ ಅವರ ಕಾಲಿಗೆ ಬೀಳದೆ ಸುಮ್ಮನೆ ಇದ್ದದ್ದಕ್ಕೆ ಏನಾಯಿತು ಹೇಳಿದರು? ಮನುಷ್ಯ ಜನ್ಮ ತಪ್ಪಿ ಮೃಗ ಜನ್ಮ ಬಂತಲ್ಲ, ಆನೆಯಾಗಿ ಹುಟ್ಟಬೇಕಾಗಿ ಬಂತು, ಅದನ್ನೇ ಹೇಳ್ತಾ ಇದ್ದಾರೆ. ಅಷ್ಟಿಯಾಗಿ ಅಶ್ವಿನಿ ದೇವತೆಗಳು ಯಾವುದೋ ಒಂದು ಸಂದರ್ಭದಲ್ಲಿ ಇಂದ್ರದೇವರಿಗೆ ಅಪಹಾಸ ಮಾಡುತ್ತಾರೆ, ಇಂದ್ರದೇವರ ಅದನ್ನು ಕ್ಷಮಾ ಮಾಡಿಬಿಡುತ್ತಾರೆ. ಇರಲಿ ಬಿಡಿ, ಇಂದ್ರದೇವರು ಕ್ಷಮಾ ಮಾಡಿದರು, ಉಪೇಂದ್ರ ಕ್ಷಮಾ ಮಾಡಲಿಲ್ಲ. ಗುರುಸ್ಥಾನೀಯರಾದ ದೊಡ್ಡವರಾದ ಇಂದ್ರದೇವರಿಗೆ ಮಾಡಿದಂಥ ಅಪಮಾನ ಏನಿದೆ ಅದರಿಂದ ಏನಾಯಿತು? ಅವರು ವಿವಿಧ ಮೈಂದರಾಗಿ ಕಪಿಗಳಾಗಿ ಹುಟ್ಟಿದಾಗ ಅವರು ದ್ವಾಪರ ಯುಗದ ಪರ್ಯಂತ ಬಂದರು. ಈ ಒಂದು ದೋಷದಿಂದ, ಮಹದಪರಾಧ ದೋಷದಿಂದ ಏನಾಯಿತು? ಹರಿದ್ವೇಷಿಗಳ ಸಂಘ ಬಂತು. ಹರಿದ್ವೇಷಿಗಳಾದವರೆಲ್ಲರ ಸಂಘ ಮಾಡಿದರು, ಕೃಷ್ಣನ ಮೇಲೆ ಸಮುದ್ರದಲ್ಲಿ ನಿಂತು ಎಂಥ ದೊಡ್ಡ ಕಾಯ ಇವರದ್ದು, ಆ ದೊಡ್ಡ ದೊಡ್ಡ ಬೊಗಸೆಯಿಂದ ಒಂದು ಸಲ ಹಾಕಿದ್ರೆ ಬೆಂಗಳೂರು ಎಲ್ಲ ಊರುಗಳು ಕೊಚ್ಕೊಂಡು ಹೋಗುತ್ತೆ, ಅಷ್ಟು ನೀರು ಬರುತ್ತೆ ಆ ಕೈಗಳಲ್ಲಿ. ಅಂಥ ಕೈಗಳಿಂದ ದ್ವಾರಕೆಯ ಮೇಲೆ ನೀರನ್ನ ಅಪ್ಪಳಿಸಿ ಅಪ್ಪಳಿಸಿ ಹಾಕಿದ್ರು. ಯಾರು ಸ್ವಾಮಿಯೋ ಅವನನ್ನೇ ಎದುರಿಸಿ ಅವನ ಮೇಲೆ ನೀರು ಚೆಲ್ಲುವಂತಹ ಸ್ಥಿತಿ ಬಂತು. ಯಾಕೆ? ಇಂದ್ರದೇವರಿಗೆ ಮಾಡಿದ ಅಪಮಾನ. ಹೌದಲ್ಲವೋ? ಎಚ್ಚರ ಇರಲಿ ಅಂತ ಹೇಳ್ತಾರೆ. ಯಾವಾಗ್ಲೂ ದೇವರ ಬಗ್ಗೆ, ದೇವತೆಗಳ ಬಗ್ಗೆ, ಗುರುಗಳ ಬಗ್ಗೆ ಎಚ್ಚರ ಇರಬೇಕು. ಸಂದರ್ಭ ಬಂದಾಗ ಏನಿದೆ ಅದು ನಮಗೆ ಸರಿಯಾದ ಜ್ಞಾನಕ್ಕೆ ಕಾರಣ ಆದರೆ ಸಾಕಲ್ವ? ಅದಕ್ಕೆ ಹೇಳ್ತಾರೆ, ನಾವು ಇನ್ನೇನು ಸಾಧನೆಗಳು ಮಾಡಿದ್ರು ಮಾಡದಿದ್ರು ಅಡ್ಡಿ ಇಲ್ಲ, ದೊಡ್ಡವರಿಗೆ ಮನಸ್ಸು ನೋಯಿಸದೆ, ದೊಡ್ಡವರಿಗೆ ಅವಮಾನ ಮಾಡದೆ, ಅವರ ಮಾತುಗಳನ್ನು ತಳ್ಳಿ ಹಾಕಿ ತಿರಸ್ಕಾರ ಮಾಡದೆ ಇದ್ದರೆ ದೊಡ್ಡ ಸಾಧನೆ ಅದು. ಮುಂದೆ ಹೇಳ್ತಾರೆ, ತದನು ದಹನ ವೇಗಾತ್ ಉತ್ಸ್ರವತ್ ಕ್ಷೀರ ಲೋಭಾತ್ ಮಧುಜಿತಮಪಹಾಯ ಅಜಾನತಿ ಸಾಜಗಾಮ ಹರಿರಪಿ ಸಮಯಾರ್ಹಾಂ ಹಾನಿಮಸ್ಯೈ ಪ್ರದಾತುಂ ವ್ಯಭಜತ ಧಡಿ ಪಾಂಡಂ ಕ್ಷಿಪ್ತ ಪಾಷಾಣಖಂಡ. ತದನು ದಹನ ವೇಗಾತ್. ನಂತರ ಅವನು ಬಂದು ಹಾಲು ಕುಡಿಯೋ ಕಾಲಕ್ಕೆ ದಹನ ವೇಗಾತ್, ದಹನ ಅಗ್ನಿ ತುಂಬ ಬೇಗ ಉರಿತಾ ಇತ್ತು. ಉತ್ಸ್ರವತ್ ಕ್ಷೀರ ಲೋಭಾತ್, ಹಾಲು ಉಕ್ಕಿ 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 ಬರ್ತಾ ಇತ್ತು. ಆ ಹಾಲಿನ ಮೇಲೆ ಲೋಭವಂತ ಆಕೆಗೆ, ಅಯ್ಯೋ ಹಾಲಿಲ್ಲ ಚೆಲ್ಲೋಗುತ್ತೆ ಅಂಥೇಳಿ. ಮಧುಜಿತಮ ಅಪಹಾಯ, ಮಧುಸೂದನ ಯಾರಿ ಮಧುಸೂದನ? ಅಲ್ಲಿ ಸ್ವಲ್ಪ ನೋಡೋಣ. ಅಲ್ಲಿ ಹೇಳ್ತಾ ಇದ್ದಾರೆ, ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದವ ಈತ. ಮಧು ಕೈಟವರು ಯಾರು? ದೇವರಿಂದೇ ಹುಟ್ಟಿ ಬಂದವರು ದೈತ್ಯರು. ಎಲ್ಲಿಂದ? ಕಿವಿಯ ಮಲಸ್ಥಾನ, ದೇವರ ಮಲ ಇಲ್ಲ, ಕಿವಿಯಿಂದ ಹುಟ್ಟಿ ಬಂದವರು ಮಲದಂತೆ. ಹೌದಾ? ಅವರ ಕೆಲಸವೇನು ಗೊತ್ತಾ? ಅಂದರೆ ಯಾರ ಯಾರ ನೋಡಿ, ನಮ್ಮ ಕಿವಿಯಲ್ಲಿ ತುಂಬಾ ಮಲ ತುಂಬಿದ್ರೆ, ಕಿವಿಯಲ್ಲಿ ಕೊಳಕು ತುಂಬಿದ್ರೆ ಏನಾಗುತ್ತೆ? ಕೇಳಿಸಲ್ಲ, ಡಾಕ್ಟರ್ ಹತ್ರ ಹೋಗಿ ಕ್ಲೀನ್ ಮಾಡಿಸ್ಕೊಂಡ್ಬರಬೇಕು. ತುಂಬಾ ಜನಕ್ಕೆ ಒಳಗೆ ತುಂಬಿ ಹೋಗಿರುತ್ತೆ. ಚೆನ್ನಾಗಿದ್ದೀರಾ? ಹಾ ಅಂತಾರೆ. ಚೆನ್ನಾಗಿದ್ದೀರಾ? ಇಲ್ಲ ರೀ, ಒಳಗೆ ಏನ್ ಕೇಳಿಸ್ತಾ ಇಲ್ಲ, ಬಿದ್ರ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀರಾ ಅಂತ ಕೇಳಿಸಿದ್ದು ಬಿದ್ರ ಅಂತ ಇವ್ರು ಕೇಳ್ಬೇಕಾದ್ರೆ ಎಷ್ಟು ರಿವರ್ಸ್ ಆಗಿ ಅರ್ಥ ಕೇಳಿಸಿರ್ಬೇಕು. ಅದಕ್ಕೆ ಒಳಗೆ ಕೊಳಕು ತುಂಬಿದರೆ ಜ್ಞಾನ ಲಾಭ ನಿಂತೋಗುತ್ತೆ. ಇವರ ಕೆಲಸ ಮಾಡ್ತಾರೆ ಮಧು ಕೈಟಭರಿಬ್ಬರು, ಸಕಲ ಜೀವಿಗಳ ಕಿವಿಯಲ್ಲಿದ್ದುಕೊಂಡು ಸರಿಯಾದ ತತ್ವಜ್ಞಾನ ಬಾರದಂತೆ ಅಡ್ಡಿಯಾಗಿ ಕೂತಿರ್ತಾರೆ. ಆ ಕಿವಿಯಲ್ಲಿ ಬರುವಾಗಲೇನೆ ರಿವರ್ಸ್ ಆಗಿ ಅರ್ಥ ಆಗ್ಬೇಕು. ದೇವರ ತಿಳುವಳಿಕೆ ಎಲ್ಲ ರಿವರ್ಸ್ ಆಗಿ ಬರಬೇಕು. ಹಾಗೆ ಮಾಡ್ತಾರೆ. ಅಂಥವನನ್ನ ಕೊಂದವ ನೋಡಿ, ಸಂದರ್ಭೋಚಿತವಾಗಿರತಕ್ಕಂಥ ಶಬ್ದಗಳನ್ನ ಪ್ರಯೋಗ ಮಾಡ್ತಾರೆ ದೇವರಲ್ಲಿ, ಹೆಸರುಗಳನ್ನ. ಏನಾಗಿದೆ? ದೇವರೇ ಇರುವಾಗ ಬಿಟ್ಟು ಹಾಲಿಗಾಗಿ ಓಡಿದ್ಲಲ್ಲ. ಅಂದರೆ ಕಿವಿಯಲ್ಲಿ ದೇವರು ಪ್ರಧಾನ ಅಂತ ತತ್ವಜ್ಞಾನ ಬಂದಾಗ ಅದು ಅಡ್ಡಿ ಮಾಡಿ ಈ ಪದಾರ್ಥಗಳು ಮುಖ್ಯ ಎಂಬೋ ತಿಳುವಳಿಕೆ ಕೊಡುವವರೇ ಮಧು ಕೈಟಬರು. ಅಂಥವರನ್ನ ಕೊಂದಂಥ ಕೃಷ್ಣನೇ ಕೈಯಲ್ಲಿರುವಾಗ ಅವನ ನೋಡಿ, ಪದಾರ್ಥ ನಮ್ಮ ಕೈಗೆ ಸಿಗೋದು ದೊಡ್ಡದಲ್ಲ. ಅದನ್ನ ಭದ್ರ ಮಾಡಿಕೊಳ್ಳೋದೇ ದೊಡ್ಡದು. ಕೈಗೆ ಕೃಷ್ಣನೇ ಸಿಕ್ಕಿದ್ದ, ಭದ್ರ ಮಾಡಿಲ್ಲ, ಬಿಟ್ಟು ಹೋದ್ಲು. ನಾವು ಅಷ್ಟೆ, ಕೈಗೆ ಸಿಕ್ಕದ್ದನ್ನ ಹಿಡ್ಕೊಳ್ಳದೆ ಬಿಟ್ಟು ಬಿಟ್ಟರೆ ಏನಾಗುತ್ತೆ? ಹಾನಿ ಕಾದಿರುತ್ತೆ. ಯಾವುದಕ್ಕಾಗಿ ಬಿಟ್ಟಿವಿ? ಯಾವುದನ್ನ ಬಿಟ್ಟಿವಿ? ಯಾವುದನ್ನ ಬಿಡಬಾರದೋ ಅದನ್ನ ಬಿಟ್ಟಿವಿ. ಯಾವುದನ್ನ ಬಿಡಬೇಕೋ ಅದಕ್ಕಾಗಿ ಓಡಿದ್ಲು. ಬಿಡಲೇಬಾರದಂತ ಕೃಷ್ಣನನ್ನ ಬಿಟ್ಲು. ಬಿಡೋದು ಯಾವುದಕ್ಕಾಗಿ? ಯಾವುದನ್ನ ಬಿಡಬೇಕೋ ಅದಕ್ಕಾಗಿ, ಬಿಡಬಾರದವನನ್ನ ಬಿಡಬೇಕಾದ್ದಕ್ಕಾಗಿ ಬಿಟ್ಲು. ನಾವು ಅಷ್ಟೇ, ಈ ಜನ್ಮದಲ್ಲಿ ನಮಗೆಷ್ಟೋ ಸಿಕ್ಕಿರುತ್ತೆ. ವ್ಯಕ್ತಿಗಳು ಸಿಕ್ಕಿರ್ತಾರೆ, ಪದಾರ್ಥಗಳು ಸಿಕ್ಕಿರುತ್ತೆ. ಎಷ್ಟೇ ಇರಲಿ, ಈ ಶರ್ಟು, ಈ ಅಂಗಿ, ಯಾವುದು, ಈ ಚರ್ಮ ಶರೀರ ಇರೋ ಪರ್ಯಂತ ಅವರ ಕನೆಕ್ಷನ್ ಇದು ಬಿತ್ತ ಮುಗಿತು. ಅವ್ರು ಯಾರು ನಮ್ಮ ಜೊತೆಗೆ ಬರಲ್ಲ, ಹೌದಲ್ವೋ? ಈ ಜನ್ಮದಲ್ಲಿ ಸಿಕ್ಕ ಅವರಿಗಾಗಿ ಸದಾ ನಮಗಾಗಿ ಇರತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ? ದೇವರು, ದೇವತೆಗಳು. ದೇವರು ಹೇಗೋ ಅವನನುಗ್ರಹದಿಂದ ಬ್ರಹ್ಮಾಂಡ ಸೃಷ್ಟಿಯಾದ ಕಾಲಕ್ಕೆ ಒಳಗೆ ಪ್ರವೇಶ ಮಾಡಿ ತತ್ವಾಭಿಮಾನಿಗಳಾಗಿ ಶರೀರಗಳಲ್ಲಿ ನಿಂತವರು, ನಮಗೆಷ್ಟು ಕೋಟಿ ಕೋಟಿ ಜನ್ಮಗಳು ಬಂದರೆ ಆ ಕೋಟಿ ಕೋಟಿ ಜನ್ಮಗಳಲ್ಲಿ ನಮ್ಮ ಶರೀರದಲ್ಲಿ ಅವರೆಲ್ಲ ಪ್ರವೇಶ ಮಾಡಿ ಕೊನೆಗೆ ನಮ್ಮ ಜೊತೆಗೇನೆ ಮೋಕ್ಷಕ್ಕೆ ಹೊರಡುತ್ತಾರೆ. ಅಷ್ಟರ ಪರ್ಯಂತ ನಮ್ಮ ಜೊತೆಗಿರತಕ್ಕಂಥ ದೇವತೆಗಳು, ದೇವರು, ಇವರು ನಮಗೆ ಸಿಕ್ಕರೆ ಅವರನ್ನ ಬಿಟ್ಟು ಈ ಜನ್ಮದಲ್ಲಿ ಸಿಕ್ಕಂತ ಯಾರು ಜುಜುಬಿ ಬಿಟ್ಟೋಗ್ತಾರೆ ಅವರಿಗಾಗಿ ಇವರನ್ನ ಬಿಡುವಂತ ದಡ್ಡತನದ ಪರಮಾವಧಿಗೆ ಹೋಗ್ತೀವಿ, ಹೌದಲ್ವೋ? ಅದನ್ನೇ ಹೇಳ್ತಾ ಇದ್ದಾರೆ. ದೊಡ್ಡವರು, ಗುರುಗಳು, ದೇವತೆಗಳು, ಮಹಾನುಭಾವರು, ಕಟ್ಟೆಗಳಲ್ಲಿ, ವೃಂದಾವನಗಳಲ್ಲಿ ಇರತಕ್ಕಂಥ ಜ್ಞಾನಿಗಳು, ಅನೇಕ ಗ್ರಂಥಗಳನ್ನ ಬರತಕ್ಕಂಥವರು, ಅವರೆಲ್ಲರೂ ನಮಗೆ ಸಿಕ್ಕಾಗ ಅವರಿಗಾಗಿ ಯಾಕೆ ಬಹಳ ಜನ ಒದ್ದಾಡುವುದು ನನಗೆ ತುಂಬಾ ಜನ ಹೇಳಿಕೊಂಡ್ರು. ಒಂದು ಕಡೆ ಸಿದ್ಧಾಂತ ಓದಲಿಕ್ಕೆ ಅಂತ ಹೊರಟಾಗ ಆಚಾರ್ಯ ಸಿದ್ಧಾಂತ ಓದಬೇಕಾ, ಈ ಸಂಸಾರದಲ್ಲೇ ಇರಬೇಕಾ ಅಂತ ಮನಸ್ಸಿದ್ದಾಗ ಆಚಾರ್ಯ ಸಿದ್ಧಾಂತ ಓದಲಿಕ್ಕೆ ಅವಕಾಶ ಬಂದಿದ್ರು, ಮನುಷ್ಯರು ಕಾಲು ಹಿಡಿದು ಸೆಳೆದ್ರು. ಅಲ್ಲಿಗೆ ಹೋಗಬೇಡಿ, ನಮ್ಮ ಜೊತೆಗೇ ಇರಬೇಕು ಅಂತ ಸೆಳೆದದ್ದಕ್ಕೆ, ಸಿದ್ಧಾಂತ ಬಿಟ್ಟು ಇವರ ಜೊತೆಗೇ ಇದ್ದದ್ದಕ್ಕೆ ಸಿದ್ಧ ಅಂತ ಹೋಯಿತು. ಇವರು ಈಗ ನನ್ನ ಜೊತೆ ಮುಖ ತಿರುಗಿಸಿದ್ದಾರೆ, ನನ್ನ ಪರಿಸ್ಥಿತಿ ಹೀಗೆ ಅಂತ ಹೇಳಿಕೊಂಡವರು ಇದ್ದಾರೆ ಅಲ್ಲವೇ. ಆದ್ದರಿಂದ ಯಾವುದು ಮುಖ್ಯ ಯಾವುದು ಅಮುಖ್ಯ, ಆ ನಿರ್ಣಯ ಬಹಳ ಪ್ರಧಾನ. ಅದಕ್ಕೆ ರುದ್ರದೇವರು ಮಾನವಾಭಿಮಾನಿಗಳು, ರುದ್ರದೇವರ ಅನುಗ್ರಹ ಆಗಬೇಕು. ಇಲ್ಲಿ ತಾಯಿ ಪಾಪ ಆಕೆ ಕೃಷ್ಣನ, ಅವನು ದೇವ ಅಂಬ ಎಚ್ಚರ ಕಳ್ಕೊಂಡಿದ್ದಾಳೆ. ದೇವ ಅಂಬ ಎಚ್ಚರ ಆ ದೇವನೇ ತೆಗೆದು ಬಿಟ್ಟಿದ್ದಾನೆ. ಅದಕ್ಕೆ ಕೃಷ್ಣನನ್ನ ಬಿಟ್ಲು, ಬೇಕಾದವನನ್ನ ಬಿಟ್ಲು, ಬೇಡದ ಹಾಲಿಗಾಗಿ ಓಡಿದ್ಲು. ಅವಾಗ ದೇವರು ಕೂಡ ನೋಡಿ ಎಂಥದ್ದು ಹೇಳ್ತಾರೆ, ದೇವ ಕರುಣಾವಂತ, ನಾವವನನ್ನ ಬಿಟ್ಟರು ಅವನಮ್ಮನ್ನ ಬಿಡಲ್ಲ, ಇದು ಅವನ ಲಕ್ಷಣ. ಆದರೆ ನೋಡ್ತಾನಂತೆ, ಬಿಟ್ರ ನನ್ನ ಬಿಟ್ರ ನನ್ನವರನ್ನ ಬಿಟ್ರ, ಹಾಗಾದ ಚೂರು ಏಟ್ ಕೊಡ್ತೇನೆ ಅಂತ ಕೊಡ್ತಾನಂತೆ. ಹರಿರಪಿ, ದೇವರಾದ್ರೆ ಏನ್ ಮಾಡಿದ, ಹರಿರಪಿ, ಯಾವ ಹರಿ, ಬಿಂಬನಾದ ಹರಿ, ಅವನೇ ಕೈಯಲ್ಲಿ ಕೂತಿದ್ದಾನೆ. ಸಮಯಾರ್ಹಾಂ ಹಾನಿಂ, ಆ ಸಮಯಕ್ಕೆ ತಕ್ಕಂತ ಹಾನಿಯನ್ನ ಕೊಡಬೇಕು ಅಂದುಕೊಂಡಂತೆ. ಯಾಕೆ, ಹಾನಿ ಮಾಡಿದರೆ ಹೊರತು ನಿಜವಾದ ಹಾನಿ ಏನಾಗಿದೆ ಎಂಬುದು ಗೊತ್ತಾಗಲ್ಲ. ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಂತ. ಅದಕ್ಕೆ ಸಮಯಾರ್ಹಾಂ ಹಾನಿಂ ಅಸ್ಯೈ ಪ್ರದಾತುಂ, ಇವಳಿಗೆ ಕೊಡ್ಬೇಕಿಲ್ಲ ಅಂದ್ರೆ ಅರ್ಥ ಆಗಲ್ಲ ಅಂತೇಳಿ ವ್ಯಭಜತ ದಧಿ ಭಾಂಡಂ. ನೋಡಿದ, ಹಾಲು ನೀನು ಚೆಲ್ಲಿ ಹೋಗುತ್ತೆ ಅಂತ ಓಡಿದ್ದೆಲ್ಲ ನನ್ನ ಬಿಟ್ಟು, ಹಾಲಿನ ಪರಿಣಾಮ ಯಾವುದು, ಮೊಸರು, ಅದನ್ನೇ ಒಡೆದು ಬಿಡ್ತೇನೆ ಅಂತ. ದಧಿ ಭಾಂಡಂ ವ್ಯಭಜತ ಕ್ಷಿಪ್ತ ಪಾಷಾಣ ಖಂಡ, ಕಲ್ಲಿನ ತುಂಡು ತಗೊಂಡ. ಯಸದ ಅವನಿಗೆ ಕಲ್ಲಿನ ತುಂಡು ಬೇಕಾಗಿಲ್ಲ, ನೋಡಿದ್ರೆ ಸಾಕು, ಸಂಕಲ್ಪ ಮಾಡಿದ್ರೆ ಸಾಕು, ಬ್ರಹ್ಮಾಂಡವೇ ಹೊಡೆದೋಗುತ್ತೆ. ಆದರೆ ಅವನ ಚೇಷ್ಟೆಯನ್ನು ಎಲ್ಲಾ ಯೋಗಿಗಳು ಕಣ್ಣಿಂದ ನೋಡ್ತಾ ಇದ್ದಾರೆ, ಯೋಗ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಅದಕ್ಕೆ ಕಲ್ಲಿಂದ ಹೊಡೆದ, ಹೊಡೆದು ಕೊಳ್ಳೆ ಅದು ಮೊಸರೆಲ್ಲ ಸೋರಿ ಹೋಗ್ತಾ ಇದೆ. ಅದಕ್ಕೆ ಕೃಷ್ಣ, ಏನು ಭಕ್ತರು ಮಾಡಿರ್ತಾರೆ ತಪ್ಪು, ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಹೆಚ್ಚಿಗೆ ಹಾನಿ ಆಗದೆ ಚುರಾದ್ರೂ ಕೊಟ್ಟು ಸ್ವಲ್ಪ ಚಿಬಿಡುತ್ತಾನೆ, ನೋಡು ಮಾಡಿದ್ಯಾ ಅಂತ ಹೇಳಿ. ಹಾ, ವಿಶೇಷವಾಗಿ ಆಕೆ ಹೋದ್ಲಲ್ಲ ಅಲ್ಲಿಗೆ, ಆ ಮೊಸರು ಗಡಿಗೆಯನ್ನ ಒಡೆದ, ಒಡೆದ ಮೇಲೆ ಏನ್ ಮಾಡಿದ, ದದೌ ಬಿಡಾಲಾಯ ಜನಸ್ಯ ದೃಷ್ಟಸ್ತದಾ ಸ್ವನೀತಂ ನವನೀತ ಜಾತಂ ಕ್ಷಿಣೋತಿ ನೂನಂ ಧನಲೋಭ ಭಾಜಾಂ ಧನಾನ್ಯ ಹರ್ಸ್ವತ್ಸತಿ ಅತಿದಿಶ್ಯ ದೇವ. ಇಲ್ಲಿ ವಿಶೇಷವಾಗಿ ಒಳಗೆ ಹೋದ, ಒಳಗೆ ಹೋಗಿ ತಾಯಿ ಕಾಣದಂತೆ ವಿಶೇಷವಾಗಿರತಕ್ಕಂಥ ಬೆಣ್ಣೆಯನ್ನು ತಿಂತ ಇದ್ದಾನೆ. ಬೆಣ್ಣೆ ತಿಂದ, ಎಲ್ಲಿ ತಾಯಿದೆ, ಬೆಣ್ಣೆ ತಗೊಂಡ ತಿಂದ, ಆದ ಮೇಲೆ ಬೆಕ್ಕಿಗೆ ದದೌ ಬಿಡಾಲಾಯ, ವಿಶೇಷವಾಗಿ ಆ ಬೆಕ್ಕಿ ಕೊಟ್ಟ. ನಂತ ಮೇಲೆ ಹೇಳ್ತಾ ಇದ್ದಾನೆ, ಅದಕ್ಕೆ ಹೇಳ್ತಾ ಇದ್ದಾನೆ, ಕ್ಷಿಣೋತಿ ನೂನಂ ಧನ ಲೋಭ ಭಾಜಾಂ. ಈ ಯಾರು ಧನಲೋಭದ ಧನ ದುರಾಸೆಯಿಂದ, ಯಾರು ವಿಶೇಷವಾಗಿರತಕ್ಕಂಥ ತನ್ನನ್ನು ದೂರ ಮಾಡ್ತಾರಲ್ಲ, ಧನ ಕನಕಾದಿಗಳ ಮೇಲೆ ಆಸೆಯಿಂದ ತನ್ನನ್ನು ದೂರ ಮಾಡ್ತಾರಲ್ಲ, ಅಂಥವರ ಐಶ್ವರ್ಯವನ್ನ ಅಯೋಗ್ಯರಿಗೆ ಸಿಗುವಂತೆ ಮಾಡುತ್ತಾನೆ, ಅಂದರೆ ಬೇರೆಯವರಿಗೆ ಹೋಗುವಂತೆ ಮಾಡಿಬಿಡುತ್ತಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ, ಹಾಗಾದರೆ ಆ ಬೆಕ್ಕು ಅಯೋಗ್ಯವಾದ್ದೇನು ಅಂದರೆ, ಇಲ್ಲ, ಅಲ್ಲಿ ಬೆಕ್ಕು ದೇವತೆಗಳೇ ಬಂದಿದ್ದಾರೆ, ಅಲ್ಲಿ ಕೊಟ್ಟಿದ್ದಾನೆ. ಆದರೆ ಇಲ್ಲಿ ಹೇಳೋದೇನು, ದೇವರನ್ನೇ ಬಿಟ್ಟು ಪದಾರ್ಥಗಳಿಗಾಗಿ ಓಡಿದರೆ ನಿಮ್ಮ ಸಂಪತ್ತನ್ನೆಲ್ಲ ಬೇರೆಯವರಿಗೆ ಕೊಟ್ಟು ಬಿಡ್ತೇನೆ, ಅಯೋಗ್ಯರಿಗೆ ಕೊಡ್ತೇನೆ. ಮನುಷ್ಯರಿಗೆ ಕೊಡಬೇಕಾದ ಬೆಣ್ಣೆ ಬೆಕ್ಕಿ ಕೊಟ್ರೆ, ಮನುಷ್ಯರಿಗೆ ಕೊಡಬೇಕಾದ ಬೆಣ್ಣೆ ಬೆಕ್ಕಿ ಕೊಟ್ಟ, ಅಷ್ಟು ದೃಷ್ಟಾಂತ ತಗೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳೆ ನಮ್ಮ ಸಂಪತ್ತು ಸದುಪಯೋಗ ಆಗಬೇಕಾಗಿದ್ದು ಅದನ್ನ ದೇವರನ್ನ ನಾವು ನಿರ್ಲಕ್ಷ್ಯ ಮಾಡಿದರೆ ಆ ಸಂಪತ್ತು ನಮಗೂ ಸಿಗದೆ ಬೇರೊಬ್ಬರಿಗೆ ಹೋಗುವಂತೆ ಮಾಡುತ್ತಾನೆ ಭಗವಂತ ಎಂಬುದನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಏನು, ಇಲ್ಲಿ ಹೇಳ್ತಾ ಇದ್ದಾರೆ, ಜನನಿ ಅದೃಷ್ಟ ದದೌ ಬಿಡಾಲಾಯ. ಅಲ್ಲಿ ಹೇಳ್ತಾ ಇದ್ದಾರೆ, ತಾಯಿಗೆ ಕಣ್ಣಿಗೆ ಕಾಣಿಸಿಕೊಳ್ಳದೆ ಹೀಗ್ ಮಾಡಿದ ಅಂದ್ರೆ ಹೇಳ್ತಾ ಇದ್ದಾರೆ, ನಾವು ಭಗವಂತನನ್ನ ಮರೆಯೋದಾಗಲಿ, ದೊಡ್ಡವರಿಗೆ ಸೋತ್ತಮ ಅಪರಾಧಗಳನ್ನ ಮಾಡೋದಾಗಲಿ ಮಾಡಿದರೆ ಅಪರೋಕ್ಷ ಜ್ಞಾನ ದೂರ ಆಗಿ ಬಿಡುತ್ತೆ ಎಂಬುದನ್ನು ಚೆನ್ನಾಗಿ ಇಲ್ಲಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾನು ನಿಮ್ಮ ಸಂಪತ್ತನ್ನೆಲ್ಲ ನಿಮ್ಗೆ ದೂರ ಮಾಡಿಬಿಡ್ತೇನೆ, ಸಂಪತ್ತಿನ ಆಶೆಯಿಂದ ನನ್ನನ್ನು ದೂರ ಮಾಡಿದರೆ ನಾನು ನಿಮ್ಮ ಸಂಪತ್ತನ್ನು ದೂರ ಮಾಡ್ತೇನೆ. ಏನಾದರೂ ನೆನಪಾಗುತ್ತಾ ಇದರಿಂದ ಕೃಷ್ಣ ಹೇಳ್ತಾನಲ್ಲ ಏನು, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರಿಗೆ ನಾನು ಅನುಗ್ರಹ ಮಾಡಬೇಕು ಅಂತಿದ್ದೇನೋ ಅವರ ದುಡ್ಡನ್ನು ತೆಗೆದು ಬಿಡುತ್ತೇನೆ ಅಂದ. ಅಯ್ಯೋ ದೇವರು ನಂಬಿರೋ ದುಡ್ಡು ಹೋಗುತ್ತೆ ಅಂದ್ರೆ ಅಲ್ಲ ಅಂದ್ರು, ದೇವರು ನಂಬಿರೋದವರೆಲ್ಲ ತುಂಬಾ ದುಡ್ಡಿದೆ, ಯಾವ ದುಡ್ಡು ತೆಗಿತಾನೆ ಅಂದರೆ ನನ್ನನ್ನ ದೂರ ಮಾಡುವ ದುಡ್ಡು ಅವರ ಹತ್ರ ಇದ್ದರೆ ಆ ದುಡ್ಡನ್ನ ದೂರ ಮಾಡಿ ನಾನು ಹತ್ರ ಆಗ್ತೇನೆ ಅಂತ ಹೇಳಿದ. ಅದಕ್ಕೆ ದುಡ್ಡು ಇರಬಹುದು, ಆದರೆ ಆ ದುಡ್ಡಿನ ಮೇಲೆ ಆಸೆಯಿಂದ ದೇವರಿಗೆ ನಾವು ದೂರ ಆಗ್ಲಿಕ್ಕೆ ಹೋದರೆ ದೇವರು ಆ ದುಡ್ಡನ್ನ ನಮ್ಮಿಂದ ದೂರ ಮಾಡುತ್ತಾನೆ. ಹಾಗೆ ವ್ಯಕ್ತಿಗಳು ಅಷ್ಟೇ, ವ್ಯಕ್ತಿಗಳಾದರೂ ಯಾರೇ ಆದರೂ ಅವರಿಗಾಗಿ ದೇವರನ್ನ ನಾವು ದೂರ ಮಾಡಿಕೊಂಡುವ, ದೇವ ಆ ವ್ಯಕ್ತಿಗಳನ್ನ ದೂರ ಮಾಡಿ ತಾನು ನಮಗೆ ಹತ್ತಿರ ಹತ್ತಾನೆ ಎಂಬುದು ಸತ್ಯ. ಆದರೆ ನಾವು ಅವನಿಗೆ ಬೇಕಾದವರಾಗಿರಬೇಕು, ನಾವು ಸಜ್ಜನರಾಗಿ ಮೋಕ್ಷ ಯೋಗ್ಯ ಜೀವರಾಶಿಗಳು ಸ್ವರೂಪತಃ ಆಗಿದ್ರೆ ಅವನನ್ನ ದೂರ ಮಾಡಿದ್ದಕ್ಕೆ, ಅವನನ್ನ ದೂರ ಮಾಡಲಿಕ್ಕೆ ಕಾರಣವಾದ ವ್ಯಕ್ತಿಗಳನ್ನ ಪದಾರ್ಥಗಳನ್ನ ದೂರ ಮಾಡಿ ಅವನ ಹತ್ತಿರ ಆಗ್ತಾನೆ. ಸ್ವರೂಪತಃ ಅಯೋಗ್ಯನೇ ಆಗಿದ್ರೆ ದೇವರನ್ನ ದೂರ ಮಾಡಿ ಬೇರೆದಕ್ಕೆ ಓಡಿದರೆ ಅದೇ ಸಿಗುವಂತೆ ಮಾಡುತ್ತಾನೆ, ತಾನು ದೂರ ಆಗ್ತಾನೆ. ಸ್ವರೂಪತಃ ಯೋಗ್ಯ ಜೀವರಾಶಿಗಳಿಗೆ ಭಗವಂತ ಈ ಥರ ಮಾಡುತ್ತಾ ಇದ್ದಾನೆ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಸ್ವಲ್ಪ ಹೊತ್ತಿಗೆ ವಿಶೇಷವಾಗಿರ್ತಕ್ಕಂಥ ತೀರ್ಥ ಪ್ರಬಂಧವನ್ನು ನೋಡೋಣ.